ಅಂತೆ ಓ ಫಾಸ್ಟ್ ಆಗಿ ಹೋಗ್ತಿದೆ. ಉತ್ತರ ಕುಮಾರ ತಲೆ ತಗ್ಲಿಕ್ಕೆ ಶುರುವಾಯ್ತಂತೆ ಪಾಪ ಅವರಿಗೆ. ಏನ್ ಮಾರಾ ಈಗ ಓಡಿಸ್ತೀವಿ, ಮೆಲ್ಲಗೋಡ್ಸಪ್ಪ ಮೆಲ್ಲಗೋಡ್ಸಪ್ಪ ಅಂತ ಹೇಳ್ತಾರೆ. ವಾಯುವೇಗದಲ್ಲಿ ಓಡಿಸಿದ್ರಂತೆ. ಅಂದ್ರೆ ಎಕ್ಸ್ಪರ್ಟ್ ಆಗಿರ್ಬೇಕು, ಒಳ್ಳೆ ಇದಿದ್ರೆ ಡ್ರೈವಿಂಗ್ ಗೊತ್ತಿರ್ತದೆ ಅವ್ರಿಗೆ, ಗಮನಿಸ್ಬೇಕು ನಾವು. ಎಕ್ಸ್ಪರ್ಟ್ ಆಗಿ ಡ್ರೈವರ್ ಇಟ್ಕೊಂಡಿರ್ತಾರೆ. ಯಾತಕ್ಕೆ ಅಂದ್ರೆ ಆಫೀಸ್ ಫೈಲ್ ಒಳ್ಳೆ ಟೈಮ್ ಸಿಗಲಿ ಅಂತ ಅವ್ರು ನೋಡ್ತಿರ್ತಾರೆ, ಡ್ರೈವಿಂಗ್ ಬರ್ತಿರುತ್ತೆ ಅವರಿಗೆ. ಅರ್ಜುನ ಎಲ್ಲ ರಥಿಗಳು ಸಾರಥಿಗಳಾಗಿರುತ್ತಾರೆ, ಅದಕ್ಕಿಂತ ಹೆಚ್ಚು ಸಾರಥಿಗಳು ರಥಿಗಳಾಗಿರಬೇಕಾಗಿಲ್ಲ, ರಥಿಗಳೆಲ್ಲ ಸಾರಥಿಗಳಾಗಿರುತ್ತಾರೆ. ಅರ್ಜುನ ಆಗ ಓಡಿಸ್ದ, ಭಾರಿ ಖುಷಿಯಾಯಿತು. ಏನು ಉತ್ತರ ಕುಮಾರಿಗೆ ಆನಂದವೇ ಆನಂದ. ಒಂದು ಕಡೆ ಸ್ಪೀಡ್ ಮಾತ್ರ ಸ್ವಲ್ಪ ಎಡವಟ್ಟಾಗಿತ್ತು ಅವನಿಗೆ. ಮುಂದೆ ನೋಡ್ತಾನೆ, ನೋಡು 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 ಕಾಣಿಸ್ತಾ ಇದೆ ಸೈನ್ಯ ಅಂತ ತೋರಿಸಿದನಂತೆ. ಅವನು ಎದೆ ಒಡೆದೋಗ್ಬಿಟ್ಟ ನೋಡಿದ ತಕ್ಷಣ ಪಾಪ ದೊಡ್ಡ ಸೈನ್ಯ, ಏನೋ 11 ಜನ ಕ್ರಿಕೆಟ್ ಪ್ಲೇಯರ್ ತೆಗೆದು ತಿಳ್ಕೊಂಡಿದ್ದ ಪಾಪ. ಅವನು ನೋಡ್ತಾನೆ ಲಕ್ಷಾಂತರ ಜನಗಳು, ಆನೆಗಳೇನು ಕುದುರೆಗಳೇನು ನೋಡಿಬಿಟ್ಟು ಹಾಗೆ ಮೊದಲು ಓಡಿದ್ದ ಕರೆದ ತಲೆ ತಿರುಗಿತ್ತು, ಪೂರ್ತಿ ತಲೆ ತಿರುಗಿತ್ತೀಗ ದಪ್ಪ ಅಂತ ಕೂತು ಬಿಡ್ತಾನೆ. ಏನು ಏನು ಅಂತ ಕೇಳ್ತಾನೆ. ಸೈನ್ಯಪ್ಪ ನೀನೇ ತಾನೇ ಗೆಲ್ಲಬೇಕಾದ ಅಂತ ಹೇಳಿದನಂತೆ. ಏನೋ ಹೇಳಕ್ ಸಾಧ್ಯನೇ ಇಲ್ಲ ಅವನಿಗೆ. ಸೈನ್ಯನ ಇದು ಸಮುದ್ರ ಅಂತ ಕರೀತಾನೆ ಪಾಪ. ಸಮುದ್ರ ಇದು, ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಬೃಹನ್ನಡೆ ರಥ ನಿಲ್ಲಿಸು, ಮೊದಲು ರಥ ನಿಲ್ಲಿಸು ಅಂತ ಹೇಳ್ತಾರೆ. ಫಸ್ಟ್ ಟಾಪ್ ಇಟ್ಟ ಇಮ್ಮಿಡಿಯೇಟ್ ಆಗಿ ನಿಲ್ಲಿಸೋದನ್ನ, ಯಾಕೆಂದ್ರೆ ವಾಪಸ್ ಹೋಗಣ್ಣಡಿ ಅಂತ ಹೇಳ್ತಾರೆ. ವಾಪಸ್ ಹೋಗಬೇಡ ಈಗಾಗಲೇನೆ, ಏನೇನೋ ಮಾತಾಡಿದ್ದೀಯಲ್ಲ ಅದಕ್ಕೆ ಅದೆಲ್ಲ ಏನೋ ಮಾತಾಡಿದ್ದೇನೆ, ಆ ವಿಷಯ ಬೇಡ ಈಗ, ಮೊದಲು ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಅರ್ಜುನ ಬಿಡದಲ್ಲಿ ಆ ಕಡೆ ಓಡಿಸ್ತಾ ಇದ್ದಾನೆ ಅರ್ಜುನ. ಆ ಕಡೆ ಮುಂದೆ ರಥ ಹೋಗ್ತಾ ಇದೆ, ಇವನು ಒದ್ದಾಡ್ತಿದ್ದಾನೆ ಪಾಪ, ಕೂಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಿಂತ ಜಾಸ್ತಿ ನೋಡದ ಶಕ್ತಿಯಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಅಲ್ಲೋಲ ಕಲ್ಲೋಲ, ಒಬ್ಬ ನಿಜವಾಗ್ಲೂ ಕೂಡ ಬರೀ ಥಿಯರಿ ಓದ್ದವನು ಪ್ರಾಕ್ಟಿಕಲ್ಲಿ ಬೆಳೆದು ಬಿದ್ದರೆ ಏನಾಗ್ತದೆ ಅಂತ ಹೇಳೋದು ಸಾಕ್ಷಿ. ಅದು ಜನ್ಮದಲ್ಲಿ ಅವನ ಅನುಭವ ಇಲ್ಲದೆ ಇದ್ದ ವ್ಯಕ್ತಿಗೆ ಆಘಾತವಾಗ್ತಾ ಇದೆ. ಆ ಏನಾಗುತ್ತೆ ಒಂದು ಬಹಳ ಕುತೂಹಲದ ಘಟ್ಟ ಅದು ಒಂದು. ಅದರೊಂದಿಗೆ ಉತ್ತರ ಗೋಗರಾಣ ಮುಕ್ತಾಯವಾಗಿ ವಿರಾಟ ಪರ್ವ ಮುಗಿಯುತ್ತೆ. ನಾಳೆ ದಿವಸ ಬಹಳ ಪೂರ್ವವಾದ ಕಥೆಗಳು, ಅರ್ಜುನ ಹೇಗೆ ತನ್ನ ರೂಪ ತೋರಿಸ್ತಾನೆ, ಏನೇನು ನಡೆಯುತ್ತೆ, ಅರ್ಜುನ ಹೇಗೆ ಯುದ್ಧ ಮಾಡ್ತಾನೆ, ಪರಿಣಾಮ ಏನು, ಅಜ್ಞಾತವಾಸ ಹೇಗೆ ಮುಗಿಯುತ್ತೆ, ಇದೆಲ್ಲನ್ನು ಯೋಚನೆ ಮಾಡೋದಂದ್ರೆ ವಿರಾಟ ಪರ್ವ ಪಾಂಡವರನ್ನ ಹೊರಗೆ ತರತಕ್ಕಂಥ ಪರ್ವ. ಅದು ಭಾರಿ ವಿಶೇಷ. ಅಜ್ಞಾತರಾದ ಪಾಂಡವರು ಜ್ಞಾತರಾಗ್ತಾರೆ, ಅದು ಧರ್ಮಾದಿಗಳನ್ನು ಹೊರಗೆ ನಿಲ್ಲಿಸ್ತಕ್ಕಂಥ ಪರ್ವ. ಅದನ್ನು ನಾಳೆ ದಿವಸ ಮಂಗಳವಾರದಿಂದ 6:00 ಪ್ರಾರಂಭ ಮಾಡಿ ಆದಷ್ಟು 8:00 ಮುಗಿಸಕ್ಕೆ ಪ್ರಯತ್ನ ಪಡೋಣ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ.
ಪೂಜ್ಯ ಆಚಾರ್ಯರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆ ನಡೆಸಿಕೊಡುವವರು ಶ್ರೀಮತಿ ನಮ್ರತಾ ಬದ್ರಿ.
ಜನ್ಮ ಜನ್ಮಾಂತರದ ಕರ್ಮಂಗಳನು ಕಳೆದು ಜನ್ಮ ಜನ್ಮಾಂತರದ ಕರ್ಮಂಗಳನು ಕಳೆದು ಭಿನ್ನ ಮಾಡದೆ ಎನ್ನ ಭಿನ್ನ ಮಾಡದೆ ಎನ್ನ ಬಂದಪ್ಪಿಕೊಳ್ಳೋ ಭಿನ್ನ ಮಾಡದೆ ಎನ್ನ ಬಂದಪ್ಪಿಕೊಳ್ಳೋ ನಿನ್ನ ಮನ ದೇಗುಲವ ಮಂತ್ರಾಲಯದಲ್ಲಿ ನೆಲೆಸಿರುವ ದೊರೆ ನೀನು ಮಂತ್ರಾಲಯದಲ್ಲಿ ನೆಲೆಸಿರುವ ದೊರೆ ನೀನು ಮಂತ್ರಾಕ್ಷತೆಯ ನೀತು ವಿಶೇಷ ದಯ ತೋರು ಮಂತ್ರಾಕ್ಷತೆಯ ನೀತು ವಿಶೇಷ ದಯ ತೋರು ನಿನ್ನ ಮನ ದೇಗುಲವ ಅರಸಿ ಬಂದೆನು ಗುರುವೇ ಎನ್ನ ತನು ಮನ ಧನವ ನಿನಗರ್ಪಿಸಿದೆ ಇಂದು ನಿನ್ನ ಮನ ದೇಗುಲವ ನಿನ್ನ ಮನ ದೇಗುಲವ ನಿನ್ನ ಮನ ದೇಗುಲವ ಅರಸಿ ಬಂದನು ಗುರುವೇ
ಸಸ್ಯವಾಗಿ ದೇವತಾ ಪ್ರಾರ್ಥನೆ ನಡೆಸಿಕೊಟ್ಟ ನಮ್ರತಾ ಬದರಿಯವರಿಗೆ ಅನಂತ ಧನ್ಯವಾದಗಳು. ಹತ್ತನೆಯ ಮಹಾಭಾರತ ಪ್ರವಚನ ಮಾಲಿಕೆ ಈ ದಿನ ಮಂಗಳದೊಂದಿಗೆ ಸಮಾಪ್ತವಾಗ್ತಾ ಇದೆ. ವಿರಾಟ ಪರ್ವವನ್ನು ನಾವು ಅತಿ ಅದ್ಭುತ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಆ ರೀತಿಯಲ್ಲಿ ಕೇಳಿ ಮನಸ್ಸನ್ನು ಹಗರವನ್ನಾಗಿ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಒಂದು 4-5 ನಿಮಿಷ ನನಗೆ ಮಾತಾಡೋಕ್ಕೆ ಅಪ್ಪಣೆ ಕೊಡಬೇಕು ಅಂತ ಹೇಳಿ ಪೂಜ್ಯ ಆಚಾರ್ಯನಲ್ಲಿ ಪ್ರಾರ್ಥಿಸಿಕೊಳ್ತಾ ವೇದವ್ಯಾಸರು ಜನ್ಮ ತಾಳಿ ವೇದಗಳನ್ನು ವಿಂಗಡಿಸಿ ಮಹಾಭಾರತ, ಬ್ರಹ್ಮಸೂತ್ರ, ಭಾಗವತ, ಭಗವದ್ಗೀತೆ ಮತ್ತು ಇತರ ಪುರಾಣಗಳನ್ನು ರಚನೆ ಮಾಡದೇ ಇದ್ದಿದ್ರೆ ನಮ್ಮ ದೇಶ ಕೂಡ ಬೇರೆ ದೇಶಗಳಂತೆ ಆಧ್ಯಾತ್ಮಿಕವಾಗಿ ಶೂನ್ಯವಾಗ್ತಾ ಇತ್ತು. ಆ ಆಧ್ಯಾತ್ಮಿಕ ಶೂನ್ಯತೆ ನಮ್ಮ ಜೀವನದಲ್ಲಿ ಪ್ರತಿದಿನ ನಮ್ಮ ಜೀವನಕ್ಕೆ ಬೇಕಾದಕ್ಕಂಥ ಮೌಲ್ಯಗಳನ್ನು ಕೂಡ ಶೂನ್ಯ ಮಾಡ್ತಾ ಇತ್ತು. ಹೀಗೆ ವೇದವ್ಯಾಸರು ಜನಿಸಿ ನಮ್ಮೆಲ್ಲರಿಗೂ ಉದ್ಧಾರ ಮಾಡಿದ್ದಾರೆ ಅದು ಒಂದು ಸಂಗತಿಯಾದರೆ ವೇದವ್ಯಾಸರ ಕೃತಿಗಳನ್ನು ಹಾಗೆ ಯಾರು ಅರ್ಥೈಸದೆ ಬಿಟ್ಟಿದ್ದಿದ್ರೆ ಅದರಿಂದ ಅರ್ಥವಾಗುವ ಬದಲು ಅನರ್ಥವಾಗುವ ಸಾಧ್ಯತೆಯೇ ಜಾಸ್ತಿ ಇರ್ತಾ ಇತ್ತು. ಪೂರ್ಣ ಪ್ರಜ್ಞರು ಅವತರಿಸಿ ನಮ್ಮ ವೇದವ್ಯಾಸರ ಕೃತಿಗಳಿಗೆ ಬ್ರಹ್ಮಸೂತ್ರ ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಈ ಥರ 37 ಸರ್ವ ಮೂಲಗಳ ಗ್ರಂಥಗಳನ್ನು ಕೊಡದೇ ಇದ್ದಿದ್ರೆ ನಾನು ಈಗ ತಾನೇ ಹೇಳಿದಂಗೆ ವೇದವ್ಯಾಸರ ಕೊಡುಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರಲಿಲ್ಲ. ಸರಿಯಾಗಿ ಮಹಾಭಾರತ, ಭಾಗವತ, ರಾಮಾಯಣ ಇದನ್ನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಶ್ರೀ ಪೂರ್ಣಪ್ರಜ್ಞರು ಅವತರಿಸಿ ಏನು 37 ಸರ್ವಮೂಲಗಳ ಗ್ರಂಥಗಳನ್ನು ರಚಿಸಿದ್ದಾರೆ, ಪ್ರಾಯಶಃ ಅದಕ್ಕೆ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಜಯತೀರ್ಥರು, ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ರಘೋತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು ಮತ್ತು ಇತರ ಅಪರೋಕ್ಷ ಜ್ಞಾನಿಗಳು ಟೀಕಾ ಟಿಪ್ಪಣಿಗಳಿಂದ ಅದನ್ನು ವಿವರಣೆ ಮಾಡದೇ ಇದ್ದಿದ್ರೆ ಪ್ರಾಯಶಃ ವಿದ್ವಾಂಸರಿಗೂ ಕೂಡ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವಾಗ್ತಿತ್ತೋ ಏನೋ ಅನ್ನಿಸುತ್ತೆ ನನಗೆ. ಹೀಗಿರುವಾಗ ನಮ್ಮಂಥ ಸಾಮಾನ್ಯ ಜನರಿಗೆ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳದಿರಲಿ, ಇತರ ಟೀಕಾಚಾರ್ಯರ ಅಥವಾ ಅಪರೋಕ್ಷ ಜ್ಞಾನಿಗಳು ಏನು ಬರೆದಿದ್ದಾರೆ ಅದನ್ನು ಓದಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಸರ್ತಿ ಜನರ ಅವಸರದಲ್ಲಿ ನಮಗೆ ಓದಕ್ಕಂತ ಪುರುಸತ್ತು ಕೂಡ ಇರಲಿಲ್ಲ ಅಂತ ವಸತಿ ಬರ್ತಾ ಇತ್ತು. ಹಾಗೆ ಇದ್ದಾಗ ಜನಸಾಮಾನ್ಯರು ಉದ್ಧಾರವಾಗಬೇಕಾಗಿದ್ರೆ ಒಂದೇ ಮಾರ್ಗ, ವಿದ್ವಾಂಸರು, ಪಂಡಿತರು, ಪ್ರವಚನಕಾರರಿಂದ ನಾವು ಪ್ರವಚನ ಕೇಳೋದು, ಪಾಠ ಪ್ರವಚನವನ್ನು ಆಲಿಸೋದು, ವಿದ್ವದ್ ಗೋಷ್ಠಿಯಲ್ಲಿ ಭಾಗವಹಿಸೋದು, ಪ್ರಬಂಧ ಮಂಡನೆಯನ್ನು ಮಾಡಿದಾಗ ಅಲ್ಲಿ ಭಾಗವಹಿಸೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದ ಕಡೆ ನಮ್ಮ ಒಲವನ್ನು ಬೆಳೆಸೋದಕ್ಕೆ ಸಾಧ್ಯ. ಈ ದಿನ ಕರ್ನಾಟಕದಲ್ಲಿ ಅಂತ ಮಹಾ ವಿದ್ವಾಂಸರ, ಪಂಡಿತರ, ಪ್ರವಚನಕಾರರ ಅಗ್ರಸ್ಥಾನದಲ್ಲಿರ್ತಕ್ಕಂಥವರು ಪೂಜ್ಯ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ ಏನು ಉತ್ಪ್ರೇಕ್ಷೆ ಆಗಬಾರದು. ಇಲ್ಲಿ ನಾನು ಕೆಲವು ಸರ್ತಿ ನೋಡ್ತಾ ಇರ್ತೀನಿ, 8-10 ವರ್ಷದ ಮಕ್ಕಳು ಬಂದು ಕೇಳ್ತಾ ಇರ್ತಾರೆ, 85-90 ವರ್ಷದ ಮುದುಕರು ಕೂಡ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ಅವರ ಪ್ರವಚನ ಕೇಳಬೇಕು ಅಂತಕ್ಕಂಥ ಮನಸ್ಸು ಬಂದಿರಬೇಕಾದ್ರೆ ಅವರ ಪ್ರವಚನ ವೈಖರಿ ಎಷ್ಟು ಮಟ್ಟಿಗೆ ಇರಬಹುದು ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಊಹಿಸತಕ್ಕಂಥ ಒಂದು ಸಂಗತಿ. ಕೆಂಗೇರಿ ರಾಯರ ಮಠದ ಅಧ್ಯಕ್ಷರಾದ, ಕಾರ್ಯದರ್ಶಿಗಳಾದ ಮಾನ್ಯ ಡಿವಿ ಕೃಷ್ಣಮೂರ್ತಿ ಅವರ ಮಾತಿನಲ್ಲಿ ಏನಾದರೂ ನಾನು ಹೇಳೋದಾದರೆ, ಯಾವುದಾದ್ರೂ ಒಂದು ಕಾಲದಲ್ಲಿ ಯಮಧರ್ಮರಾಯನ ಮುಂದೆ ನಾವು ನಿಂತಾಗ ಅವನು ನಮಗೆ ಪ್ರಶ್ನೆ ಮಾಡಿದಾಗ ನಾವು ಭೂಲೋಕದಲ್ಲಿ ಇದ್ದಾಗ ಮಾನ್ಯ ಪ್ರಭಂಜನಾಚಾರ್ಯರ ಬಾಯಿಂದ ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ, ಹರಿವಂಶ ಇತರ ಪ್ರವಚನಗಳನ್ನು ಕೇಳಿದ್ದೀವಿ ಅಂತ ಹೇಳಿ ಒಂದು ಅರಕ್ಕೆ ಮಾಡಿಕೊಂಡಾಗ ಯಮಧರ್ಮರಾಯ ಹೇಳ್ತಾನಂತೆ, ಚಿತ್ರಗುಪ್ತರಿಗೆ ನಿಮ್ಮ ಪಟ್ಟಿಯನ್ನು ಇನ್ನೊಂದು ಸರ್ತಿ ಅವಲೋಕನ ಮಾಡಿ ಅಂತ. ಇವತ್ತಿನ ದಿನ ಅಂತ ವಿದ್ವಾಂಸರಿಂದ ಪ್ರವಚನ ಕೇಳ್ತಾ ಇರೋದು ನಮ್ಮೆಲ್ಲರ ಸುದೈವ. ಇದೇ ಥರ ಅನೇಕ ಪ್ರವಚನಾಲಯಗಳು ಈ ವಿಜಯಭಾರತಿ ಶಾಲೆ ಆವರಣದಲ್ಲಿ ನಾವು ಕೇಳುವಂತಾಗಲಿ ಅಂತ ಆಶಿಸ್ತ ಪೂಜ್ಯ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಇಬ್ಬರು ಪ್ರಾಯೋಜಕರಾದ ಮಾನ್ಯ ಸತ್ಯನಾರಾಯಣ ರಾಯರು ಹಾಗೂ ರಾಘವೇಂದ್ರ ರಾಯರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮನಃಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ. ಆಚಾರ್ಯರು ಸ್ವೀಕರಿಸಿ ನಮಗೆ ಹರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನಿನ್ನೆ ಪೂಜ್ಯ ಆಚಾರ್ಯರು ಪ್ರವಚನ ಮಾಡ್ತಾ ಒಂದು ಮಾತು ಹೇಳಿದ್ರು. ಯಾವುದೋ ಒಂದು ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ 60 ವರ್ಷಗಳ ಹಿಂದೆ ಪ್ರವಚನ ನಡೆದಿತ್ತು ಅಂತ. ಸುಮಾರು 1 ವರ್ಷದ ಹಿಂದೆ ತಿರುಚನಾಪಳ್ಳಿಗೆ ನಾವೊಂದು ಸುಮಾರು 200 ಜನ ಬೆಂಗಳೂರಿನಿಂದ ಒಂದು 3 ದಿನದ ಜ್ಞಾನ ಸತ್ರಕ್ಕೆ ಹೋಗಿದ್ವಿ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ರಾತ್ರಿ 8 ಗಂಟೆ ತನಕ ಸತತವಾಗಿ ಜ್ಞಾನ ಕಾರ್ಯ ನಡೀತಾ ಇತ್ತು. ಮಧ್ಯದಲ್ಲಿ ಕೆಲವು ನಿಮಿಷಗಳ ಭೋಜನ ವಿರಾಮ ಬಿಟ್ಟು ಆ ತಿರುಚನಾಪಳ್ಳಿಯಲ್ಲಿ 2 ವಿದ್ವಾಂಸರನ್ನ ಪ್ರವಚನಕ್ಕೆ ಆಮಂತ್ರಣ ನೀಡಿತ್ತು. ಅವರು ಸುಮಾರು 200 ಜನ ಬೆಂಗಳೂರಿನಿಂದ ಬಂದಿರತಕ್ಕಂಥ ಶ್ರೋತೃಗಳನ್ನು ನೋಡಿ ಒಂದೇ ಮಾತು ಹೇಳಿದ್ರು, ನಮ್ಮ ಶ್ರೀರಂಗದಲ್ಲಿ ಪ್ರವಚನ ಏನಾದ್ರು ನಾವು ನಡೆಸಿದ್ರೆ ಕೇವಲ 5-6 ಜನದ ಮೇಲೆ ಯಾವತ್ತಾವತ್ತೂ ಸೇರಲ್ಲ, ಅದರಿಂದ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಇನ್ನು ಕಲಿ ಪ್ರವೇಶ ಆಗಿಲ್ಲ ಅಂತಾಣತ್ತೆ ಅನ್ನೋ ಒಂದು ಮಾತು ಹೇಳಿದರು. ಅಷ್ಟು ಅವ್ರು ಹೇಳಿದ ಮೇಲೆ ನಂಗೆ ಅನಿಸ್ತಾ ಇತ್ತು, ಬೆಂಗಳೂರು ದೊಡ್ಡ ಊರು, ಹಳೇ ಬಡಾವಣೆ, ಮಲ್ಲೇಶ್ವರಂ, ಬಸವನಗುಡಿ, ಸ್ವಲ್ಪ ಮಟ್ಟಿಗೆ ರಾಜಾಜಿನಗರ, ಜಯನಗರ, ಇದು ದೊಡ್ಡ ಹಳೆ ಬಡಾವಣೆಗಳು. ಮಲ್ಲೇಶ್ವರಂ ಮಾದ್ಯ ಸಂಘದಲ್ಲಿ ಸುಮಾರು 50 ವರ್ಷಕ್ಕೂ ಹಳೆ ಸಂಸ್ಥೆ ಅದು. ಅಲ್ಲಿ 250-300 ಜನ ಪ್ರವಚನಕ್ಕೆ ಸೇರ್ತಾರೆ ಅಂದರೆ ಆಶ್ಚರ್ಯದ ಸಂಗತಿಯಲ್ಲ. ರಾಜಾಜಿನಗರ ಪುಣ್ಯಧಾಮದಲ್ಲಿ 500 ಜನ ಸೇರ್ತಾರೆ ಅಂದರೆ ಆಶ್ಚರ್ಯ ಅಲ್ಲ, ಅದು ದೊಡ್ಡ ಬಡಾವಣೆ. ಬಸವನಗುಡಿ ರಾಯರಮಠದಲ್ಲಿ, ಮಾಡೆಲ್ ಹೋಸ್ ಸ್ಟ್ರೀಟ್ ರಾಮ ಮಂದಿರದಲ್ಲಿ, ಅಥವಾ ಜಯನಗರ ಟಿ ಬ್ಲಾಕ್ ರಾಯರಮಠದಲ್ಲಿ 300-400 ಜನ ಸೇರೋದು ಏನು ಆಶ್ಚರ್ಯವಾದ ಸಂಗತಿಯಲ್ಲ. ಅದು ಹಾರ್ಟ್ ಆಫ್ ದ ಸಿಟಿನಲ್ಲಿದೆ, ಸುತ್ತ ತುಂಬಾ ಸುಸಂಸ್ಕೃತ ಜನ ಇದ್ದಾರೆ, ಅಂತ ಕಡೆ 500 ಜನ ಸೇರೋದು ಏನು ಹೆಚ್ಚಲ್ಲ. ಆದರೆ ಗಿರಿನಗರ ಬೆಂಗಳೂರಿನ ಒಂದು ಕೊಟ್ಟ ಕೊನೆಯ ಬಡಾವಣೆ, ಒಂದು ಚಿಕ್ಕ ಬಡಾವಣೆ. ಈ ಚಿಕ್ಕ ಬಡಾವಣೆಯಲ್ಲಿ ಈ ಮಟ್ಟದಲ್ಲಿ 400-500 ಜನ ಪ್ರವಚನಕ್ಕೆ ಸತತವಾಗಿ ಸೇರ್ತಾ ಇದ್ದಾರೆ ಅಂದ್ರೆ ನಂಗೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ಗಿರಿನಗರದಲ್ಲಿ ಕಲಿ ಕಾಲು ಇಟ್ಟೇ ಇಲ್ಲ, ಇದೇ ತರ ನಡೀತಾ ಇದೆ, ಇಡೋದು ಸಾಧ್ಯನೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಈ ರೀತಿ ಶ್ರೋತೃಗಳಾಗಿ ತಾವು ದಯಮಾಡಿಸಿ ಈ ಪ್ರಾಯೋಜಕರಿಗೆ ಉತ್ತೇಜನ ನೀಡ್ತಾ ಇದ್ದೀರಾ. ಖಂಡಿತವಾಗೂ ಇದೇ ರೀತಿ ಮಹಾಭಾರತ ಸಂಪೂರ್ಣಗೊಂಡು ಸಾಧ್ಯವಾದರೆ ಬೇರೆ ಪ್ರವಚನ ಆಚಾರ್ಯರು ಒಪ್ಪಿದ್ದರೆ ನಡೆಸೋಣ, ಅದಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು. ನಾನು ಒಂದೊಂದು ಸತಿ ಯೋಚನೆ ಮಾಡೋದಂತೂ 60 ವರ್ಷ ದಾಟಿದ ಮೇಲೆ, ಅದಕ್ಕೆ ಮುಂಚೆನೂ ಸರಿನೇ, ಖಂಡಿತವಾಗ್ಲೂ ಪ್ರತಿದಿನ ಮನುಷ್ಯನಿಗೆ ಒಂದು ಬೋನಸ್ ಜೀವನ ಅದು. ಒಂದು ದಿನ 60 ಆಗಿ ಒಂದು ದಿನ ಎಕ್ಸ್ಟ್ರಾ ಇದೆ ಅಂದ್ರೆ ಅದನ್ನ ಏನ್ ಮಾಡ್ಕೊಂಡಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು. ನೀವು ನಂಬ್ತಿರೋ ಇಲ್ಲ, ನಂಗೆ ಒಂದೊಂದ್ಸರ್ತಿ ರಾತ್ರಿ ಮಲ್ಕೊಂಡಾಗ ಆ ದಿನದ ಚರಿಯನ್ನ ನೆನೆಸ್ಕೊಂಡ್ರೆ ಕೆಲವು ಸರ್ತಿ ನಿದ್ದೆನೇ ಬಂದಿರಲ್ಲ, ಏನಿವತ್ತು ಏನೂ ಮಾಡಲೇ ಇಲ್ವಲ್ಲ ನಾನು ಅಂತ ಹೇಳಿ ನಮ್ಮ ಮನೆಯಲ್ಲಿ ಅಂತಾರೆ. ಒಂದೊಂದ್ಸರ್ತಿ ನೀವು ಹೋಗಿ ನಿಮ್ಮ ಹೆಸರಿಗೆ ತೋರಿಸ್ಕೊಳ್ಳಿ ಅಂತಾರೆ. ಇದು ನನಗೆ ಒಂದೊಂದ್ಸರ್ತಿ ಅನಿಸೋ ಸಂಗತಿ. ಇದು ದಿನ ಕಳೀತಾ ಇದೆ, ನಾವು ಒಂದೊಂದು ದಿನ ನಮ್ಮ ಕೊನೆಗೆ ಹತ್ರ ಹೋಗ್ತಾ ಇದ್ದೀವಿ, ಏನಾದರೂ ಒಂದು ಸ್ವಲ್ಪ ಆದರೂ ಸಾಧನೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಈ ದಿನ ನಮ್ಮ ಆಚಾರ ಅಂತ ಸೇರೋದ್ರಿಂದ ತಿಕ್ಕಿರೋದ್ರಿಂದ ನಾವೆಲ್ಲ ನಮ್ಮ ಜೀವಿತವನ್ನು ಸಾರ್ಥಕ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಇದೇ ರೀತಿ ಅಧಿಕ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಆಚಾರ್ಯರ ಪತ್ನಿಯವರು ಇವತ್ತು ಬಂದಿದ್ದಾರೆ. ನಾನು ಆಚಾರ್ಯ ಮನೆಗೆ ಯಾವಾಗಲೂ ಅವ್ರಿಗೆ ತೊಂದರೆ ಕೊಡದೆ ಅವಾಗ ಯಾವಾಗ ಹೋಗೋದು ಉಂಟು. ಏನೋ ಕೆಲಸ ಮಾಡದೆ ಇರತಕ್ಕಂಥ ಒಂದು ಮಂತ್ರಿಗೆ 3-4 ಜನ ಸೆಕ್ರೆಟರಿಗಳಿರ್ತಾರೆ. ಆದರೆ ನನಗೆ ಆಶ್ಚರ್ಯವಾಗತ್ತೆ, ಆಚಾರ್ಯರು ಒಂದು ನಿಮಿಷದ ಪುರ್ಸತ್ ಇಲ್ಲದೆ ಪ್ರಾಬಬಲಿ ಎರಡೋ ಮೂರೋ ಗಂಟೆ ಕಾಲ ನಿದ್ದೆ ಮಾಡಬಹುದು, ಮಿಕ್ಕಿದ ಟೈಮ್ನಲ್ಲಿ ಅವರು ಸತತವಾಗಿ ಓದೋದು ಬರೆಯೋದು. ಮನೆ ಕಡೆ ಅವರಿಗೆ ನನಗನ್ಸ್ದಂಗೆ ಅಷ್ಟು ಗಮನ ಕೊಟ್ಟಿರ್ಲಿಕ್ಕಿಲ್ಲ, ಅದನ್ನು ಸಂಪೂರ್ಣವಾಗಿ ಬರೆಸಿ ಆಚಾರ್ಯರಿಗೆ ಬಲಗೈಯಾಗಿ ನಿಂತು ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಡ್ತಿದ್ದಾರೆ ಅವರ ಧರ್ಮಪತ್ನಿಯವರು. ಈಗ ಒಂದು ಮಾತು ಖಂಡಿತವಾಗಿಯೂ ಹೇಳಬಹುದು, ಆಚಾರ್ಯರ 100 ಹೆಚ್ಚು ಪುಸ್ತಕಗಳೇನಾದ್ರು ಬರೆದಿದ್ರೆ ನನ್ನ ಪ್ರಕಾರ 90 ಭಾಗ ಕ್ರೆಡಿಟ್ ಅವರ ಧರ್ಮಪತ್ನಿಯವರಿಗೆ ಕೊಡ್ತೀನಿ, ಇಲ್ಲದೆ ಅವರು ಬರೆಯಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅಂತಹವರು ತಮ್ಮ ಕೆಲಸದ ಮಧ್ಯೆ ಹೆಚ್ಚು ಕಮ್ಮಿ ಎಲ್ಲಾ ದಿನ ಪ್ರವಚನಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ರಾಘವೇಂದ್ರ ರಾಯರ ಪರವಾಗಿ ಸತ್ಯನಾರಾಯಣ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಆಚಾರ್ಯರನ್ನ ಪ್ರತಿದಿನ ಮಂಜುನಾಥರವರು ತಮ್ಮ ವಾಹನದಲ್ಲಿ ಕರ್ಕೊಂಡ್ಬರ್ತಾ ಇದ್ರು. ಅದು ಕರ್ಕೊಂಡ್ಬರೋದೇನು ಹೆಚ್ಚಲ್ಲ, ಒಂದೊಂದ್ಸರ್ತಿ ವಯಸ್ಸಾದ ತಂದೆ ತಾಯಿಗಳು ಪ್ರವಚನಕ್ಕೆ ಹೋಗ್ಬೇಕು ಅಂತ ಅನಿಸಿದಾಗ ದಿನ ಅವರೇ ಬರ್ತಾ ಇರ್ತಾರೆ. ಪಾಪ ಒಂದ್ಸರ್ತಿ ಮಳೆನೋ ಗಾಳಿನೋ ಇನ್ನೊಂದು ಆಗಿ ಮಕ್ಕಳನ್ನ ಇವತ್ತು ಸ್ವಲ್ಪ ಡ್ರಾಪ್ ಕೊಟ್ಬಿಡು ಅಂದ್ರೆ ಕಣ್ಣಾರೆ ನೋಡಿದ್ದೀನಿ, ಗೊಣಕೊಂಡು ಇವತ್ ಪ್ರವಚನ ಹೋಗದೆ ಇದ್ರೆ ಏನಾಗಲ್ಲ ಮನ್ಲೇ ಬಿದ್ದಿರು ಅಂತ ಹೇಳಿದ ಮಕ್ಕಳನ್ನ ನಾನು ನೋಡಿದ್ದೀನಿ. ಈ ಸಂದರ್ಭದಲ್ಲಿ ಮಾನ್ಯ ಮಂಜುನಾಥರವರು ಯಾರಿಗೂ ಗೊತ್ತಾಗದೆ ನಿಸ್ಸಬ್ದವಾಗಿ ಪ್ರತಿದಿನ ಸುಮಾರು 1 ವರ್ಷದಿಂದ ಆಚಾರ್ಯರನ್ನು ತಮ್ಮ ವಾಹನದಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ಅವರಿಗೂ ಅನಂತ ಧನ್ಯವಾದ ಅರ್ಪಿಸ್ತಾ ಈ ಸೇವೆ ಅವರಿಂದ ನಿರಂತರ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಇನ್ನೊಂದು ಪ್ರಕಟಣೆ, ಗಿರಿನಗರದ 1D Main ಡೋರ್ ನಂಬರ್ 793, ಅದು ರಾಯರ ಮಠದ ಹತ್ತಿರದ ಬರ್ತಕ್ಕಂಥ ಒಂದು ಮನೆ. ಅಲ್ಲಿ ಪ್ರತಿ ಏಕಾದಶಿ ಮಧ್ಯಾಹ್ನ 2-4 ಕಲ್ಲಾ ಗುರುರಾಜಾಚಾರ್ಯರ ಪುತ್ರರಾದ ಪವಮಾನಾಚಾರ್ಯರಿಂದ ಭಾಗವತ ಪ್ರವಚನ ನಡೀತಾ ಇದೆ. ಏಕಾದಶಿ ಮಲಗಿ ನಿದ್ದೆ ಮಾಡೋ ಬದಲು ಆ ಪ್ರವಚನವನ್ನ ಕೇಳಿ ಪ್ರಾಬಬಲಿ ಒಂದು ಗುಲಗಂಜಿಯಷ್ಟಾದ್ರೂ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಯಾರಿಗೆ ಪುರುಸತ್ತಿದೆ ಅವರು ಪ್ರತಿ ಏಕಾದಶಿ 2-4 ತನಕ ಮಧ್ಯಾಹ್ನ ಗಿರಿನಗರದ 1D Main ಇರತಕ್ಕಂಥ 793 ಮನೆಯ ಮಾಡಿ ಮೇಲ್ಗಡೆ ಪ್ರವಚನ ನಡೀತಾ ಇದೆ. ಅದಕ್ಕೂ ಆಸಕ್ತರು ದಯಮಾಡಿಸಬಹುದು. ಕೊನೆಯದಾಗಿ, ಹೆಚ್ಚು ಹೊತ್ತು ಸಮಯ ತಗೊಂಡಿದ್ದೀನಿ, ಕ್ಷಮಿಸಬೇಕು. ಈ ಪ್ರವಚನ ನಡೆಯೋದಕ್ಕೆ 1 ವರ್ಷದಿಂದ ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ವಿಜಯಭಾರತಿ ಶಾಲೆಯವರು. ಇದಕ್ಕೂ ಮುಂಚೆ ಭಂಡಾರಕೇರಿ ಮಠಾಧಿಪತಿಗಳು ಇಲ್ಲಿ 15 ವೇದವ್ಯಾಸ ಜಯಂತಿಯನ್ನು ಕೂಡ ನಡೆಸಿದರು. ಅದು ತುಂಬಾ ಅದ್ದೂರಿಯಿಂದ ನಡೆಯಿತು. 15 ಪೂಜ್ಯ ಆಚಾರ್ಯರಿಂದ ಪ್ರೋಷ್ಠಪತಿ ಭಾಗವತ ನಡೆಯಿತು. ಅಲ್ಲಿಂದ ಸತತವಾಗಿ ನಮಗೆ ಈ ಜಾಗವನ್ನ, ಈ ಧ್ವನಿವರ್ಧಕವನ್ನ, ದೀಪಗಳನ್ನ ಏನೂ ನಮಗೆ ಚಾರ್ಜ್ ಮಾಡದೆ ಪುಕ್ಕಟೆ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಖಂಡಿತವಾಗ್ಲೂ ನಮಗೆ ನಾವು ಎಲ್ಲಿವರೆಗೆ ಈ ಪ್ರಮಿಸಸ್ ಕೇಳ್ತೀವೋ ಅಲ್ಲಿವರೆಗೂ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಅವ್ರಿಗೂ ಅರಿಕೆ ಮಾಡಿಕೊಂತ ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಕೃತಜ್ಞತೆಯನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ತದನಂತರ ಮಾನ್ಯ ಶ್ರೀಧರ್ ದಂಪತಿಗಳು ಆಚಾರ್ಯರಿಗೆ ಫಲ ಸಮರ್ಪಣೆ ಮಾಡೋರಿದ್ದಾರೆ, ಅವರು ಬಂದು ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿ ಹೆಚ್ಚು ಮಾತಾಡಿದ್ದಕ್ಕೆ ಕ್ಷಮಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ಪ್ರವಚನ ಮಾಲಿಕೆ ಮುಂದುವರಿಯಲಿದೆ. ಆಚಾರ್ಯರ ಕುಟುಂಬದವರು ದಯಮಾಡಿ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
ನಮ್ಮ ಭಕ್ತಿ ಗೌರವ ಮತ್ತು ಪ್ರೀತಿಪೂರ್ವಕ ಸಮರ್ಪಣೆ.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣಪ್ರಕಾರೀನ್ ಪ್ರಾಣಾಂ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಕವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಪದಾನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವನಿಗೃಂಥತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ವಾಣಿಕೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾಪದ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾತ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾಯಃ ಮುನಿತ್ರಯಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧವತಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಪುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತಕಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಘುಮಾದ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದಲ್ಲೇ ಅತ್ಯುತ್ತಮವಾಗಿರತಕ್ಕಂಥ ಕೃತಿ. ಅದರಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಇತಿಹಾಸವಾಗಿ, ಶಾಸ್ತ್ರವಾಗಿ, ಕಾವ್ಯವಾಗಿ, ಸಮಾಜ